ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಒಳ್ಳೆಯ ರೀತಿಯ ಅರಿಕೆಗೆ ಪ್ರತಿಯಾಗಿ ಕೆಟ್ಟ ಅರಿಕೆ. ರೆಫರೆನ್ಸ್ ಪುಟ 5390, ಪುಟದ ಸಂಖ್ಯೆ 268-269. ಒಂದು ದೊಡ್ಡ ಗುಂಪು ರಕ್ಷಕನನ್ನು ಸುತ್ತುವರಿದು ಯಾವ ಮನುಷ್ಯನು ಮಾತನಾಡದ ರೀತಿಯಲ್ಲಿ ಮಾತನಾಡುತ್ತಿದ್ದವನನ್ನು ಕೇಳಲು ಉತ್ಸುಕರಾಗಿದ್ದರು. ಜನರ ಗುಂಪನ್ನು ನಿರ್ಲಕ್ಷಿಸಿ ಏಸು ತನ್ನ ಶಿಷ್ಯರಿಗೆ ಹೀಗೆ ಹೇಳಿದ್ದನು, ಪರಿಸಾಯರ ಕಪಟವೆಂಬ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಇಲ್ಲಿ ಮತ್ತು ಎಲ್ಲೆಡೆ ತನ್ನ ಬೋಧನೆಗಳಲ್ಲಿ ಏಸುವು ಹುಳಿಹಿಟ್ಟನ್ನು ಒಂದು ದುಷ್ಟ ಭಾವಕ್ಕೆ ಸಂಕೇತವಾಗಿ ಅಥವಾ ಸಚಿತ್ರ ನಿದರ್ಶನವಾಗಿ ಉಪಯೋಗಿಸಿರುವನು. ಹುಳಿಹಿಟ್ಟನ್ನು ಯಾವುದೇ ಒಂದು ಒಳ್ಳೆಯದನ್ನಾಗಲಿ ಅಥವಾ ಶುದ್ಧವಾದುದನ್ನಾಗಲಿ ಸೂಚಿಸುವುದಕ್ಕೆ ಬಳಸಿರುವ ಒಂದು ನಿದರ್ಶನವಾಗಲಿ ನಮಗೆ ತಿಳಿದಿರುವುದಿಲ್ಲ. ಪಸ್ಕಹಬ್ಬದ ಸಮಯದಲ್ಲಿ ಯಹೂದ್ಯರು ಇದನ್ನು ಬಳಸುವುದನ್ನು ನಿರ್ಬಂಧಿಸಲಾಗಿದ್ದು ಹೀಗೆ ಇದು ಪಾಪವನ್ನು ವಿಸರ್ಜಿಸುವುದಕ್ಕೆ ಸಂಕೇತವಾಗಿತ್ತು. ಆ ಸಮಯದಲ್ಲಿ ವಿದ್ಯಾವಂತರಾಗಿದ್ದ ಪರಿಸಾಯರು ಅಭ್ಯಾಸಿಸುತ್ತಿದ್ದ ಕಪಟವು ಉಳಿ ಅಶುದ್ಧತೆ ಪಾಪಗಳಾಗಿದ್ದು ಅವರ ಪ್ರಭಾವವನ್ನು ಕಲುಷಿತಗೊಳಿಸಿದ್ದವೆಂದು ಯೇಸುವು ತಿಳಿಸಿದ್ದನು. ಆತನು ಶಿಷ್ಯರು ಪ್ರಾಮಾಣಿಕರು, ಯಥಾರ್ಥರು, ಶುದ್ಧರು, ವ್ಯರ್ಥ ಮಾತುಗಳಿಂದ ಮತ್ತು ಮೋಸಗಳಿಂದ ಮುಕ್ತರೂ ಆಗಿರಬೇಕು. ಅವರ ಮಾತುಗಳು ಮತ್ತು ಕ್ರಿಯೆಗಳು ಮುಚ್ಚುಮರೆ ಇಲ್ಲವುಗಳಾಗಿರಬೇಕು. ಎಲ್ಲ ಕಪಟಗಳು ಮತ್ತು ಪಾಪಗಳು ಬಹಿರಂಗ ಮಾಡಲ್ಪಟ್ಟು ಪ್ರಕಟಗೊಳ್ಳುವವೆಂದು ಯೇಸುವು ತಿಳಿಸಿರುವನು. ತನ್ನ ರಾಜ್ಯದಲ್ಲಿ ಪುನರುತ್ಥಾನಗೊಳಿಸುವ ಶಕ್ತಿಯು ಪ್ರಯೋಗಿಸಲ್ಪಟ್ಟಾಗ ಕತ್ತಲಲ್ಲಿ ಅಡಗಿದ್ದ ಸಂಗತಿಗಳೆಲ್ಲವೂ ರದ್ದು ಮಾಡಲ್ಪಟ್ಟು ಮನುಷ್ಯರೆಲ್ಲರ ಗುಟ್ಟುಗಳು ಹೊರಹಾಕಲ್ಪಡುವುದೆನ್ನುವುದು ಆತನ ಮಾತಿನ ಅರ್ಥವಾಗಿತ್ತೆಂಬುವುದು ನಿಸ್ಸಂದೇಹವಾಗಿತ್ತು. ಮುಂತಿಳಿಸಿರುವಂತೆ ಇದು ಹಲವರು ಅವಮಾನ ಹೊಂದುವುದಕ್ಕೆ ಮತ್ತು ತಿರಸ್ಕರಿಸಲ್ಪಡುವುದಕ್ಕೆ ಮೂಲವಾಗುವುದೆಂಬುವುದರಲ್ಲಿ ಸಂಶಯವಿರುವುದಿಲ್ಲ. ಹೀಗೆ ಕೆಲವರು ಪುನರುತ್ಥಾನದಲ್ಲಿ ಎದ್ದು ಬಂದು ಆಕಾಶದ ನಕ್ಷತ್ರಗಳಂತೆ ಒಳಿಯುವರೆಂದು ಮತ್ತು ಇತರರು ನಿಂದನೆ ನಿತ್ಯ ತಿರಸ್ಕಾರಗಳನ್ನು ಹೊಂದುವರೆಂದು ನಾವು ಓದಿದ್ದೇವೆ. ಹೀಗಾದರೂ ಇಬ್ರಿಯ ಭಾಷೆಯ ಪಠ್ಯಭಾಗವು ಇದನ್ನು ಒಂದು ದೀರ್ಘಕಾಲದ್ದೆಂದು ಆದರೆ ನಿತ್ಯವಾಗಿರುವಂಥದ್ದಲ್ಲವೆಂದು ಸೂಚಿಸುವುದೆಂಬುವುದನ್ನು ತಿಳಿಯುವುದು ಒಂದು ಆಧರಣೆಯ ಮಾತಾಗಿರುವುದು. ನಿಂದನೆ ತಿರಸ್ಕಾರ ಸ್ಥಿತಿಯು ನಿಂದಾಸ್ಪದವಾದ ಮತ್ತು ತಿರಸ್ಕಾರ ಹೊಂದುವ ಪರಿಸ್ಥಿತಿಗಳು ಇರುವವರೆಗೂ ಮುಂದುವರಿಯುವುದು, ಅಂದರೆ ವ್ಯಕ್ತಿಯು ಸುಧಾರಣೆಯಾಗುವವರೆಗೂ ಅಥವಾ ವೈಫಲ್ಯಗಳು ಎರಡನೆಯ ಮರಣದಲ್ಲಿ ವ್ಯಕ್ತಿಯು ನಾಶವಾಗುವವರೆಗೂ ಮುಂದುವರಿಯುವುದು. ಹಿಂಸೆಗಳಿಗೆ ಹೆದರಬೇಡಿರಿ. ಜೀವನದಲ್ಲಿ ಪ್ರಾಮಾಣಿಕರಾಗಿರುವುದು ತನ್ನ ಶಿಷ್ಯರಿಗೆ ಕಪಟಿಗಳಿಂದ ಹಿಂಸೆಯನ್ನು ಬರಮಾಡುವುದೆಂದು, ಆದರೆ ಹಿಂಸೆಗಳು ಅವರ ಮರಣವನ್ನು ಫಲಿಸುವುದಾದರೂ ಅವರು ಅದಕ್ಕೆ ಹೆದರಬಾರದೆಂದು ಯೇಸುವು ತಿಳಿಸಿದ್ದನು. ಈಗಿನ ಜೀವಿತವು ಅತ್ಯುತ್ತಮ ಸ್ಥಿತಿಯಲ್ಲಿದ್ದರೂ ಅದು ಕೇವಲ ಕ್ಷಣಿಕವಾದದ್ದು. ಪರಿಗಣಿಸಲು ಯೋಗ್ಯವಾದ ಜೀವಿತವೆಂದರೆ ದೇವರು ಮನಃಪೂರ್ವಕವಾಗಿ ವಿಧೇಯರಾಗುವವರೆಗೆ ಕ್ರಿಸ್ತನ ಯಜ್ಞಫಲದ ಮೂಲಕವಾಗಿ ಕಡೆಯಲ್ಲಿ ಪಡೆದುಕೊಳ್ಳುವ ನಿರಂತರವಾಗಿರುವುದು. ಇದನ್ನು ಹೀಗೆ ನಂಬುವವರೆಲ್ಲರೂ ಮನುಷ್ಯರು ತಮಗೆ ಏನು ಮಾಡುವರೆಂಬುವುದಕ್ಕೆ ಹೆದರಬಾರದು. ಆದರೆ ದೇವರು ಮತ್ತು ಮುಂದಿನ ಜೀವಿತಕ್ಕೆ ಆತನು ಮಾಡಿರುವ ಕೃಪಾಪೂರ್ಣವಾದ ಏರ್ಪಾಡುಗಳಿಂದ ತಮ್ಮನ್ನು ಬೇರ್ಪಡಿಸುವ ಯಾವ ಸಂಗತಿಗಾದರೂ ಅವರು ಹೆದರುವವರಾಗಬೇಕು. ಕೊಂದ ಮೇಲೆ ನರಕದಲ್ಲಿ ಹಾಕಿ ನಾಶ ಮಾಡುವ ಅಧಿಕಾರ ಉಳ್ಳವನಿಗೆ ಹೆದರಬೇಕು. ಇಲ್ಲಿ ನರಕ ಎನ್ನುವ ಶಬ್ದವು ಗ್ರೀಕ್ ಭಾಷೆಯ ಗೆಹನ್ನ ಎಂದಾಗಿರುವುದು. ಪ್ರಥಮವಾಗಿ ಇದು ಯೆರೂಸಲೇಮಿನವರೆಗೆ ಇರುವ ತಗ್ಗು ಪ್ರದೇಶದ ಹೆಸರಾಗಿರುವುದು. ಅದರಲ್ಲಿ ಪಟ್ಟಣದ ತ್ಯಾಜ್ಯ ವಸ್ತುಗಳನ್ನು ಸಂಪೂರ್ಣವಾಗಿ ನಾಶವಾಗಲು ಎಸೆಯಲಾಗುತ್ತಿತ್ತು ಮತ್ತು ಅತಿ ಕೆಟ್ಟ ಅಪರಾಧಿಗಳನ್ನು ಮರಣದಂಡನೆಯ ನಂತರ ಅಲ್ಲಿಗೆ ಎಸೆಯಲಾಗುತ್ತಿತ್ತು. ಅವರು ಯಾತನೆ ಪಡುವುದಕ್ಕಲ್ಲ. ಆದರೆ ದುಷ್ಟರಿಗೆ ಭವಿಷ್ಯವಿಲ್ಲವೆಂಬುದನ್ನು ಸಾಂಕೇತಿಕವಾಗಿ ಸೂಚಿಸಲು ಹೀಗೆ ಮಾಡಲಾಗುತ್ತಿತ್ತು. ಯೇಸುವು ಎರಡನೆಯ ಮರಣಕ್ಕೆ ಒಂದು ಛಾಯೆಯಾದ ಗೆಹೆನ ಎಂಬ ಪದವನ್ನು ಉಪಯೋಗಿಸಿದ್ದನು. ಇದು ಬೆಳಕು ಮತ್ತು ಜ್ಞಾನಕ್ಕೆ ವಿರುದ್ಧವಾಗಿ ಮನಃಪೂರ್ವಕವಾಗಿಯೂ ಬುದ್ಧಿಪೂರ್ವಕವಾಗಿಯೂ ಉದ್ದೇಶಪೂರ್ವಕವಾಗಿಯೂ ಪಾಪ ಮಾಡುವವರೆಲ್ಲರ ಪಾಲಾಗಿರುವುದು. ದೇವರ ಭಯವೇ ಜ್ಞಾನಕ್ಕೆ ಮೂಲವು ಮತ್ತು ಭಕ್ತಿ ಪೂರ್ವಕವಾದ ಭಯವು ಯಾವಾಗಲೂ ಸೂಕ್ತವಾದದ್ದು. ಆದರೆ ದೇವಜನರು ಆತನೊಂದಿಗೆ ನಿಕಟವಾದ ಸಂಬಂಧಕ್ಕೆ ಬಂದು ಆತನ ನೀತಿ ನ್ಯಾಯ ಜ್ಞಾನ ವಿವೇಕ ಪ್ರೀತಿ ಕರುಣೆ ಮತ್ತು ಬಲ ಅಧಿಕಾರವನ್ನು ತಿಳಿದುಕೊಂಡವರಾಗಿ ಆತನು ನೀತಿಯನ್ನು ಪ್ರೀತಿಸುವವರೆಲ್ಲರ ಸ್ನೇಹಿತನೆಂಬುವುದನ್ನು ಅರಿತುಕೊಂಡಾಗ ಅವರು ದೇವರನ್ನು ಪ್ರೀತಿ ಮಾಡುವವರಾಗುವರು. ಮತ್ತು ಅಪೋಸ್ತಲನು ಸಾರಿ ಹೇಳಿರುವಂತೆ ಪೂರ್ಣವಾದ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಇದು ವಿಶ್ರಾಂತಿಯನ್ನು ಸೂಚಿಸುವುದು. ಪರಲೋಕದ ತಂದೆಯು ತಮ್ಮ ಬಗ್ಗೆ ಲಕ್ಷ್ಯ ಕೊಡುವನೆಂಬುವುದನ್ನು ಕರ್ತನ ಶಿಷ್ಯರು ಅರಿತುಕೊಳ್ಳಬೇಕಿತ್ತು. ಮತ್ತು ಆತನ ಜ್ಞಾನ ವಿವೇಕದ ವಿಷಯವಾಗಿ ಅಂದರೆ ಆತನು ಗುಬ್ಬಿಗಳನ್ನು ಮರೆಯದಿರುವಂತೆಯೂ ತಮ್ಮನ್ನು ಮರೆಯುವುದಿಲ್ಲವೆಂಬುವುದನ್ನು ಅವರು ಅರಿತುಕೊಳ್ಳಬೇಕಿತ್ತು. ಆತನ ತಿಳುವಳಿಕೆಗೆ ಬಾರದೆ ಮತ್ತು ಆತನ ಅನುಮತಿ ಇಲ್ಲದೆ ಅವರು ಕೇವಲ ಒಂದು ಕೂದಲಿಗಾಗಿಗಾದರೂ ಹಾನಿಯಾಗದು. ತನ್ನ ಮಕ್ಕಳಾಗಿರುವ ತನ್ನ ಜನರ ಮೇಲೆ ಬರುವ ಪ್ರತಿಯೊಂದು ಸಂಗತಿಯು ಆತನ ಅನುಮತಿಯಿಂದಲೇ ಸಂಭವಿಸುವುದೆಂದು, ಅವುಗಳು ಅವನಿಗೆ ಆಶೀರ್ವಾದಕರವಾಗಿರುವುದೆಂದು ಆತನು ಅವರಿಗೆ ಭರವಸೆ ನೀಡಿರುವನು.